ಇದು ದಮನ ಶಬ್ದ ಇವಾಗೆ ನೋಡಬೇಕು. ಮರೀಚಿ ಆಯ್ತು, ಮರೀಚಿ ದಮನ ತಗೋಬಹುದು, ಅದರ್ವೈಸ್ ಮರೀಚಿ ಅಂತ ತಗೊಂಡು ದೇವರ ಗುಣವನ್ನ ತಗೊಂಡ್ಬಿಟ್ಟು ದಮನ ಅಂಬೋದನ್ನ ಸೆಪರೇಟ್ ಆಗಲೂ ತಗೋಬಹುದು, ಮರೀಚಿ ದಮನ ಅಂತಾನು ತಗೋಬಹುದು. ಮರೀಚಿ ದಮನ ಅಂತ ಬಂದ ಹಾಗೆ ಈ ಮರೀಚಿ ಮುಂತಾದ ರಾಕ್ಷಸರನ್ನ ನಿಗ್ರಹ ಮಾಡಿದವನು ಅಂತ ತಕ್ಕೊಳ್ಳೋದು. ಅದರ್ವೈಸ್ ಮರೀಚಿ ಬೇರೆ ದಮನ ಬೇರೆ ಅಂತ ತಕ್ಕೊಂಡಾಗ ಈ ದಮನ ಶಬ್ದಕ್ಕೆ ನಮ್ಗೆ ಪ್ರಸಿದ್ಧವಾದ ಅರ್ಥವನ್ನ ತಕೋಬಹುದು. ದಮನ ಅಂದ್ರೆ ಇಂದ್ರಿಯಗಳನ್ನ ನಿಗ್ರಹ ಮಾಡೋದು ಅಂಬುದು ದಮನ ಅಂತ ಬರುತ್ತೆ. ದಮ ಅಂದ್ರೆ ಇಂದ್ರಿಯ ನಿಗ್ರಹ. ಸೊ ಇಲ್ಲಿ ಕೃಷ್ಣ ಬಂದು ಅದು ತಿರ್ಗಾ ಗೀತೆಯಲ್ಲೇ ಬರೋದು. ಗೀತೆಯಲ್ಲಿ 10ನೇ ಅಧ್ಯಾಯದಲ್ಲಿ 20 ಕ್ವಾಲಿಟಿಗಳನ್ನ ಹೇಳಿ ಇದನ್ನ ನಾನೇ ನಿಯಮನ ಮಾಡ್ತಾ ಇದ್ದೀನಿ ಅಂತ ಅಲ್ಲಿ ಕೃಷ್ಣ ಹೇಳ್ತಾನೆ. ಸೊ ಅದು ಬರುವಾಗ ಬುದ್ಧಿರ್ಜ್ಞಾನಂ ಅಸಮೋಹಂ ಅದೊಂದು ಹೇಳುವಾಗ ನಾನೇ ಪ್ರತಿ ಒಂದನ್ನು ನಾನೇ ನಿಯಮನ ಮಾಡ್ತೀನಿ ಅಂತ ಅದು 10ನೇ ಅಧ್ಯಾಯದಲ್ಲಿ ಶ್ಲೋಕ ಬಂದು 4, 5, 5ನೇ ಶ್ಲೋಕದಲ್ಲಿ ಅಲ್ಲಿ ಹೇಳಿದ್ದಾರೆ. ಸೊ ದಮ, ಸೊ ಈ ದಮ ಅಂಬೋ ಇಂದ್ರಿಯ ನಿಗ್ರಹವನ್ನ ದೇವರು ಮಾಡ್ತಾನೆ ಅಂತ ಒಂದು. ಆಮೇಲೆ ಇದೇ ದಮ ಅಂತ ತಕೊಳ್ಳುವಾಗ ದಮನ 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 ಅಂತ ಹೇಳ ಅದು ಹೇಗ್ ತಕೊಳ್ಳೋದು ಅಂದ್ರೆ ದ ಅಂಬೋದು ಭಗವಂತ. ಭಗವಂತ ಬಂದು ಇದು ಪ್ರಸಿದ್ಧವಾಗಿ ನಮ್ಗೆ ಬರೋದು ಚತುರ್ಮುಖ ದೇವತೆಗಳು ದೈತ್ಯರು ಮನುಷ್ಯರಿಗೆ ಉಪದೇಶ ಎಂದು ಯಾಕೆಂದ್ರೆ ಅವನೇ ತಂದೆ. ಅವನ ಹತ್ರ ಹೋಗಿ ಕೇಳಿದ್ದಾಗೆ ಅವನು ಬಾಯಿಂದ ಶಬ್ದಗಳು ಹೊರಟು ಬಂತು ಅಂತ ಅಂದ್ರೆ ಆ ಶಬ್ದಗಳು ಮಾಡಿದ್ರು ದೇವರೇ ಮಾಡ್ಬೇಕಲ್ಲ. ದೇವರು ದ ದ ದ ಅಂತ ಹೇಳಿದ. ಏನದು ದ ದ ದ ಅಂತ ಏನ್ ಹೇಳಿದ ದೇವರು ಅಂತ ಹೇಳಿದಾಗ ಹೇಳ್ತಾರ ದ ಅಂದ್ರ ಮನುಷ್ಯರಿಗೆ ಹೇಳುವಾಗ ದಾನ ಮಾಡಿ, ದಾನ ಮಾಡಿ ಎಂಬುದಕ್ಕೆ ಮನುಷ್ಯರಿಗೆ ದ ಅಂತ ಹೇಳಿದ ಅಂತ. ಆಮೇಲೆ ದೈತ್ಯರಿಗೆ ಏನ್ ಹೇಳಿದ ಅಂದ್ರ ದಯೆಯನ್ನ ತೋರಿಸಿ ಅಂತ ಹೇಳಿದ. ಯಾಕೆ ಅವ್ರಿಗೆ ದಯೆಯನ್ನ ತೋರಿಸಿ ಯಾಕೆ ನೆನಪು ಮಾಡಿದ ಅಂದ್ರ ಅವರು ಕ್ರೂರರು. ಆ ಕ್ರೂರತನದಲ್ಲಿ ಕ್ರೂರತನ ಅವರು ಮಾಡಬೇಕಂದ್ರ ಅವರಿಗೆ ಅನೇಕ ಕಾಲ ಅವ್ರಿಗೆ ಇರಬೇಕು. ಅದಕ್ಕೆ ಅವರಲ್ಲಿ ಸ್ವಲ್ಪ ದಯೆಯನ್ನು ಕೊಟ್ರೆ ಅವ್ರ ಹೆಂಡತಿ ಮಕ್ಕಳು ಏನೋ ಒಂದು ಸ್ವಲ್ಪ ಅವರು ದಯೆ ತೋರಿಸಿದ್ರೆ ಅದರಿಂದ ಇನ್ನು ಅವ್ರಿಗೆ ಇನ್ನು ಲೈಫ್ ಇನ್ನು ಜನ್ಮಗಳು ಇದೆಲ್ಲ ಅವ್ರ ಆಯುಷ್ ಎಲ್ಲ ದೀರ್ಘ ಆಗ್ತಾ ಹೋಗುತ್ತೆ. ಇನ್ನು ಅವರು ದೈತ್ಯ ಸಾಧನೆ ಅವ್ರಿಗೆ ಮಾಡ್ಲಕ್ಕೇನು ಅನುಕೂಲ ಆಗುತ್ತೆ. ಅದಕ್ಕೆ ಅವ್ರಿಗೆ ದಯೆ ತೋರಿಸಿ ಅಂತ. ಆಮೇಲೆ ದೇವತೆಗಳಿಗೆ ದಮನ ಇಂದ್ರಿಯ ನಿಗ್ರಹ ನಿಮ್ಗೆ ಇನ್ನು ಬರ್ಬೇಕು, ಇನ್ನು ತೋರಿಸಿ ಇಂದ್ರಿಯ ನಿಗ್ರಹ. ಬಿಕಾಸ್ ಅವರು ತತ್ವಾಭಿಮಾನಿ ದೇವತೆಗಳಾಗಿ ಎಲ್ಲವೂ ಅವರುಗಳು ಮಾಡಬೇಕು. ಸೊ ಅದಕ್ಕೆ ನೀವು ಮಾಡಿ ಅಂತ ದೇವರು ಹೇಳಿದ ಅಂತ ಹೇಳ್ತಾರೆ. ಇನ್ನೊಂದು ಏನ್ ಹೇಳ್ತಾರಂದ್ರೆ ಇನ್ನೊಂದು ದ ಹೇಳುವಾಗ ಮೂರು ದಮನ ಅಂತ ಬರುವಾಗ ದ ಅಂಬೋದ್ರಿಂದ ಏನ್ ಹೇಳ್ತಾರಂದ್ರೆ ದೇವರು ಬಂದು ಸೃಷ್ಟಿಯನ್ನ ಮಾಡುತ್ತಾನೆ, ಸೃಷ್ಟಿ ಮಾಡುತ್ತಾನೆ ಅಂಬೋದಕ್ಕೆ ದ ಅಂದ್ರೆ ಸೃಷ್ಟಿ ಅಂತ ಬರುತ್ತೆ. ಆಮೇಲೆ ದ ಅಂದ್ರೆ ದದಾತಿ, ದ ಅಂದ್ರೆ ಸೃಷ್ಟಿ ಹೇಗ್ ಬರುತ್ತೆ ಅಂದ್ರೆ ಸೃಷ್ಟಿಯನ್ನ ದದಾತಿ, ಅವನು ಈ ಬ್ರಹ್ಮಾಂಡವನ್ನ ಕೊಟ್ಟಿದ್ದಾನೆ. ಬ್ರಹ್ಮಾಂಡ ಸೃಷ್ಟಿ ಇಲ್ಲಿ ದೇಹ ಕೊಟ್ಟಿದ್ದಾನೆ. ಸೊ ಆ ಒಂದು ದದಾತಿ ದೇವರೇ ಕೊಡಬೇಕಲ್ವಾ, ಸೊ ಅದಕ್ಕೆ ದದಾತಿ ಎಂಬುದಕ್ಕೆ ದ ಬರುತ್ತೆ. ಆಮೇಲೆ ಈ ದ ಶಬ್ದ ಹಿಂದೆ ಹೇಗೆ ದ ದ ದ ಮೂರಕ್ಕೆ ಬಂತು, ಇಲ್ಲಿ ನಾವು ಮೂರಕ್ಕೇನು ಏನು ದಯತಿ ಸೃಷ್ಟಿ ಮಾಡಿದ್ದ ಸೃಷ್ಟಿ ದದಾತಿ ದ ಎಂಬುದಕ್ಕೆ ದದಾತಿ ಈ ಸೃಷ್ಟಿಯನ್ನ ಮಾಡಿ ಕೊಟ್ಟಿದ್ದಾನೆ ನಮ್ಗೆ, ಎಲ್ಲವನ್ನು ಸೃಷ್ಟಿ ಮಾಡಿ ಕೊಟ್ಟಿದ್ದಾನೆ, ಮಾಡಿದ್ದನ್ನ ಅವನು ರಕ್ಷಣೆ ಮಾಡಬೇಕು. ಈ ದ ಅಂಬೋ ಧಾತುವಿಗೆ ಇನ್ನೊಂದರ್ಥ ದಯತಿ ಅಂತ, ದ ಅಂಬೋದಕ್ಕೆ ದದಾತಿ ಅಂತ. ನೀವು ಎಲ್ಲಿ ನೋಡಿದ್ರೆ ಈ ಶಬ್ದ, ಬಿಕಾಸ್ ದೇವರು ಎಲ್ಲವೂ ಮಾಡಿಸಬೇಕಲ್ಲ. ಸೊ ಅದಕ್ಕೆ ಈ ಭಗವಂತನ ವಿಶೇಷ ಗುಣವನ್ನ ಹೇಳತ್ತಂತ. ದ ಅಂದ್ರೆ ಸೃಷ್ಟಿ ಮಾಡಿದ ದದಾತಿ, ಇನ್ನೊಂದು ದ ಅಂದ್ರೆ ದಯತಿ ಅಂದ್ರೆ ರಕ್ಷಣೆ ಮಾಡುತ್ತಾನೆ. ಆಮೇಲೆ ರಕ್ಷಣೆ ಮಾಡ್ತಾನೆ ಅಂದ್ರೆ ಸೃಷ್ಟಿ ಸ್ಥಿತಿ ಆಯ್ತು. ಆಮೇಲೆ ಜತಿ, ದಯತಿ ಬೇರೆ ಜತಿ, ಜತಿ ಅಂದ್ರೆ ದೋ ಅವಖಂಡನೆ ಅಂದ್ರೆ ನಾಶ ಮಾಡ್ತಾನೆ ಅಂದ್ರೆ ಪ್ರಳಯವನ್ನ ಕೊಡ್ತಾನೆ. ಸೊ ದ ಅಂಬೋದಿಂದ ಸೃಷ್ಟಿ ಸ್ಥಿತಿ ಲಯ ಇದನ್ನೇ ನಾವು ಮುಂದುವರಿಸ್ತಾ ಹೋದ್ರೆ ಅಷ್ಟಕತ್ತು ತುಂಬ ಇದನ್ನೇ ಬಂದ್ಬಿಡುತ್ತೆ. ಅದು ಮಾಡಿ ಅದು ಹಾಗೆ ದ ಬಂತು, ದ ಅಂತ ಸೃಷ್ಟಿ ಸ್ಥಿತಿ ಲಯ ಮುಂತಾದ ಅಷ್ಟ ವ್ಯಾಪಾರಗಳು ಅದನ್ನ ಅವನು ಮ ಅಂದ್ರೆ ಆ ಒಂದು ವೇದಗಳ ಮೂಲಕ, ಇದು ಹೇಗೆ ಗೊತ್ತಾಯ್ತು ನಿಮ್ಗೆ, ನೀವೇ ಹೇಳ್ತಾ ಇದ್ರಲ್ಲ ವೇದಗಳ ಮೂಲಕವಾಗ ಇದನ್ನ ನಮಗೆ ತಿಳಿಸಿಕೊಡ್ತಾನೆ. ಅವನೇ ಸೃಷ್ಟಿ ಸ್ಥಿತಿ ಲಯ ಜ್ಞಾನ ಅಜ್ಞಾನ ನಿಯಮನ ಬಂಧ ಮೋಕ್ಷ ಇದು ಕೊಡುವನು ಅಂಬೋದನ್ನ ನಮಗೆ ತಿಳಿಸಿಕೊಡ್ತಾನೆ. ಸೊ ಅದಕ್ಕೆ ದಮ ಅಂಬೋದಕ್ಕೆ ದ ಬೇರೆ ಮ ದ ಮ ಅಂತ ಹೀಗೆ ಅರ್ಥವನ್ನ ಮಾಡೋದು. ಇನ್ನೊಂದು ಅರ್ಥ, ಹೀಗೆ ಅನೇಕ ಅರ್ಥಗಳನ್ನ ಇಲ್ಲಿ ಹೇಳ್ತಾ ಹೋಗ್ತಾರೆ. ದ ಅಂದ್ರೆ ದದಾತಿ ಅಂತ ಅಲ್ಲಿ ನೋಡಿದ್ದೇವೆ, ಕೊಡ್ತಾನೆ ಅಂದ್ರೆ ಅಲ್ಲಿ ಸೃಷ್ಟಿಯನ್ನ ಮಾಡಿಕೊಡ್ತಾನೆ, ದೇಹವನ್ನ ಮಾಡಿಕೊಡ್ತಾನೆ. ಈ ದ ಇಟ್ಕೊಂಡು ಎಲ್ಲವನ್ನೂ ಇಟ್ಕೊಳ್ಳಿ, ಏನು ಎಲ್ಲ ಒಂದೇ ಮಾಡಿ ಎಲ್ಲ ಅಭಿಷ್ಟವನ್ನು ಕೊಡ್ತಾನೆ. ಎಲ್ಲ ದ ಅಂಬೋದಿಂದ ಸರ್ವ ಅಭಿಷ್ಟ ಪ್ರಾಪಯದಿ ಎಲ್ಲವನ್ನು ಕೊಡ್ತಾನೆ, ಎಲ್ಲವನ್ನು ಸರ್ವ ಅಭಿಷ್ಟವನ್ನು ಪ್ರಮಾಪಯತಿ ಪ್ರಮಾಪಯತಿ ಆಪಯತಿ ಅಂದ್ರೆ ಕೊಡೋದು, ಚೆಂದಾಗಿ ಹೊಂದಿಸ್ತಾನೆ. ಪ್ರಮಾಪಯತಿ ಅಂದ್ರೆ ಈ ಸಕಲ ಅಭಿಷ್ಟಗಳನ್ನು ಮತ್ತು ಸಕಲ ಸರ್ವ ಅಭಿಷ್ಟವನ್ನು ಉಳ್ಳವನು. ಅವನು ಏನು ಕೊಡ್ತಾನೆ ಅಂದ್ರೆ ಭಕ್ತರಿಗೆ ಅದನ್ನ ಅದರಿಂದ ಅವನಿಗೆ ಯಥಾರ್ಥ ಜ್ಞಾನ ಮಾ ಅಂದ್ರೆ ಯಥಾರ್ಥ ಜ್ಞಾನವನ್ನ ಸರ್ವ ಅಭಿಷ್ಟವನ್ನ ನಮಗೆ ಕೊಡ್ತಾನೆ. ಏನು ಸಾಧನೆ ಮಾಡಬೇಕು, ಸಾಧನೆ ಮಾಡಬೇಕು ಅಂದ್ರೆ ನಮ್ಗೆ ಬೇಕಾದ ಒಂದು ಬುದ್ಧಿ, ನಮ್ಗೆ ಬೇಕಾದ ಹೇಳ್ಕೊಡೋರು, ನಮ್ಗೆ ಪುಸ್ತಕ, ನಮ್ಗೆ ಈ ಅನುಕೂಲ ಎಲ್ಲ ರೀತಿಯಿಂದ, ಆಮೇಲೆ ಊಟ ತಿಂಡಿ ಇದು ಇದೆಲ್ಲನೂ ಬೇಕು, ಎಲ್ಲವೂ ಚೆಂದಾಗಿದ್ದನ್ನೇ ಶಾಸ್ತ್ರದಲ್ಲಿ ನಮ್ಮಂತವ್ರಿಗೆ ಮನಸ್ಸು ಬರುತ್ತೆ. ಸೊ ಬೇಕಾದ ಬೇಕಾದ ಎಲ್ಲ ಅಭಿಷ್ಟಗಳನ್ನು ಕೊಟ್ಟು ಅದಕ್ಕೆ ದದಾತಿ ದ ಅಂದ್ರೆ ಪ್ರಮಾಪಯತಿ ಅಂದ್ರೆ ಇದೆಲ್ಲ ಕೊಟ್ಟು ನಮ್ಗೆ ಯಥಾರ್ಥ ಜ್ಞಾನ ಮುಖ್ಯವಾಗಿ ಅದನ್ನ ಬೇರ್ಪಡಿಸಿ ತೋರಿಸ. ದ ಅಂದ್ರೆ ಎಲ್ಲ ಅಭಿಷ್ಟಗಳನ್ನು ಕೊಟ್ಟು ಅಂದ್ರೆ ಸಾಧನ ಸಂಪತ್ತು ತಗೊಳ್ಳಿ. ದ ಅಂದ್ರೆ ಸಾಧನ ಸಂಪತ್ತುಗಳನ್ನ ಕೊಟ್ಟು ಪ್ರಮಾಪಯತಿ ಪ್ರಮಾ ಮಾ ಅಂಬೋದಕ್ಕೆ ಮಾ ಅಂತ ಬಂದಿದ್ದಲ್ಲ, ಮಾ ಅಂದ್ರೆ ಪ್ರಮಾಣ ಅಂತ ಹೇಳ್ತೀವಲ್ಲ, ಪ್ರಮಾಪಯತಿ ಪ್ರಮಾಪಯತಿ ಅಂದ್ರೆ ಹೇಗಿದೆಯೋ ಹಾಗೆ, ವಸ್ತು ಹೇಗಿದೆಯೋ ಹಾಗೆ, ದೇವರು ಹೇಗಿದ್ದಾನ ಅವನನ್ನ ಹಾಗೆ ತಿಳ್ಕೋಬೇಕು, ಅದಕ್ಕೆ ಯಥಾರ್ಥ ಜ್ಞಾನ ಅಂತಾರೆ. ಸೊ ಈ ಯಥಾರ್ಥ ಜ್ಞಾನ ಅಂದ್ರೆ ಪ್ರಮಾ ಅಂಬೋದಕ್ಕೆ ಪ್ರಮಾಪಯತಿ ನಮ್ಮನ್ನ ಹೊಂದಿಸುವುದು ಯಾರಿಗೆ, ಪ್ರತಿಯೊಬ್ಬರಿಗೆ ಅಂದ್ರೆ ನಮ್ಗೆ ಯಥಾರ್ಥ ಜ್ಞಾನ ಹೇಗೆ ಸಿಕ್ಕತ್ತೆ, ಎಲ್ಲಾ ಸಂಪತ್ತು ನಮಗೆ ಕೊಟ್ಟು ಎಲ್ಲಾ ಸಾಧನ ಸಂಪತ್ತನ್ನು ಕೊಟ್ಟು ನಮ್ಮ ನಮ್ಮ ತಕ್ಕಂತೆ ಯಥಾರ್ಥ ಜ್ಞಾನ ಪೂರ್ತಿ ಒಮ್ಮೆ ನಾವು ಕೇಳಿದ್ದಾಗ ಏನು ಜಗನ್ನಾಥ ದಾಸರಿಗೆ ಎಷ್ಟು ಅರ್ಥ ಆಯ್ತು ಅಷ್ಟು ನಮ್ಗೆ ಅರ್ಥ ಆಗೋದೇ ಇಲ್ಲ. ನಮ್ಮ ನಮ್ಮಕ್ಕೆ ಕಾಲ ಇವಾಗ ಇವತ್ತು ಒಂದು ನಮ್ಗೆ ತಿಳಿಯುತ್ತೆ ವಿತ್ ಏಜ್ ಅಂದ್ರೆ ವಿತ್ ಇದನ್ನ ಮನನ ಮಾಡುತ್ತಾ ಏಜ್ ಅಂದ್ರೆ ಮನನ ಮಾಡುತ್ತಾ ಕಾಲಕ್ರಮೇಣ ಅಂದ್ರೆ ನೀವು ಒಂದು 2 ಇಯರ್ಸ್ ಬ್ಯಾಕ್ ನೀವು ಹರಿಕಥಾಂಸಾರ ತಿಳಿದಕ್ಕನು ಇವಾಗ ನೀವು ಮಾಡುವ ಅನುಷ್ಠಾನಕ್ಕೇನೋ ವ್ಯತ್ಯಾಸ ಇದೆ. ಅವತ್ತು ಕಲಿತ ನಿಮ್ಗೆ ಕರುಣಾಸಂಧಿ, ಇವಾಗ ನೀವು ಕರುಣಾಸಂಧಿ ಅದನ್ನೇ ನೋಡೋವಾಗ ಇನ್ನೂ ನಿಮ್ಗೆ ಚೆಂದಾಗಿ ಅರ್ಥ ಆಗೋದು ಮಾತ್ರ ಇಲ್ಲ, ನಿಮ್ಗೆ ಅನುಷ್ಠಾನದಲ್ಲಿನೂ ಕೆಲವು ಅಂಶಗಳು ಬರುತ್ತೆ, ಓಲ್ಡೇ ಬರದೇ ಇರ್ಬೋದು ಕೆಲವೊಮ್ಮೆ ಬರುತ್ತೆ. ಸೊ ಹಾಗೆ ಅವನು ಮಾಡ್ತಾನೆ, ಕಾಲಕ್ರಮ ಕಾಲ ಅಂಬೋದು ಮ್ಯಾಟ್ರ್ ಆಗುತ್ತೆ. ಸೊ ಹೀಗೆ ಅವನು ಸಾಧನ ಸಂಪತ್ತನ್ನ ಕೊಟ್ಟು ನಮ್ಗೆ ಜ್ಞಾನವನ್ನ ಕೊಡ್ತಾನೆ. ಸೊ ಹಾಗೆ ದಾವ ಇಟ್ಟುಕೊಳ್ಳೋದು ಇವಾಗ ಅದ ಅಂಬೋ ಶಬ್ದವನ್ನೇ ಹೇಗೆ ಮುಂಚೆ ನಾವು ಆ ಸೃಷ್ಟಿ ಸ್ಥಿತಿ ಲಯ ತಕೊಂಡ ಹಾಗೆ ತಕೊಳ್ಳೋದು. ದ ಅಂಬೋದಕ್ಕೆ ಜತಿ ಅಂದ್ರೆ ನಾಶ ಮಾಡುತ್ತಾನೆ. ಏನು ನಾಶ ಮಾಡುತ್ತಾನೆ, ಅಜ್ಞಾನವನ್ನ ಅಂದ್ರೆ ನಮ್ಗೆ ಇರುವಂತ ಮೆಲ್ಲ ನಮ್ಮ ಅಜ್ಞಾನವನ್ನು ದೇವರ ಬಗ್ಗೆ ಇರುವಂತ ತಪ್ಪು ಎಲ್ಲವೂ ದೇವರ ಬಗ್ಗೆನೆ ನಾವು ಹೇಳೋದು, ದೇವರ ಬಗ್ಗೆ ಇರುವಂತ ತಪ್ಪು ತಿಳುವಳಿಕೆ ಮೆಲ್ಲ ಹೋಗುತ್ತೆ. ಜತಿ ಅಂದ್ರೆ ದ ಅಂಬೋದಿಂದ ಅಜ್ಞಾನವನ್ನ ತೆಗಿತಾನೆ. ದ ಮಾ ಅಂದ್ರೆ ಅಜ್ಞಾನ ತೆಗೆಯೋದು ಮಾತ್ರ ಅಲ್ಲ ಜ್ಞಾನವನ್ನು ತರ್ತಾನೆ. ಸೊ ಮಾ ಅಂದ್ರೆ ನಿರ್ಮಾಣ ಮಾಡ್ತಾನೆ. ಏನು ನಿರ್ಮಾಣ ಮಾಡ್ತಾನೆ, ಅಜ್ಞಾನವನ್ನ ನಮ್ಮಲ್ಲಿ ತೆಗೆದು ಬಿಟ್ಟು ಜ್ಞಾನವನ್ನ ಅದಕ್ಕೆ ವಿರುದ್ಧವಾಗಿರುವಂತ ಜ್ಞಾನವನ್ನ ನಿರ್ಮಾಣ. ಅದಕ್ಕೆ ಸೂರ್ಯ ಅಂತ ಹೇಳಿದಾಗ ಹಾಗೆ ಸೂರ್ಯ ಕತ್ತಲೆಯನ್ನ ಹೋಗಲಾಡುತ್ತಂದ್ರೆ ಬೆಳಕು ಬರುತ್ತೆ, ಕತ್ತಲೆ ಹೋಯಿತು ಬೆಳಕು ಬಂತು. ಸೊ ನೆಗೆಟಿವ್ ತೆಗೆದು ಪಾಸಿಟಿವ್ ಬರುತ್ತೆ. ಪಾತ್ರೆಯಲ್ಲಿ ಹಾಲು ಹಾಕಬೇಕಂದ್ರೆ ಪಾತ್ರೆ ತೊಳೆದು ಹಾಲು ಹಾಕೋದು. ಸೊ ಹೀಗೇನೆ ಅವನು ದಮ ಹಬ್ಬೋದಿಂದ ಇದನ್ನ ತಗೊಳ್ತಾರೆ. ಆ ದ ಅಂಬೋದಲ್ಲಿ ಇಲ್ಲಿ ಇನ್ನೊಂದು ಅರ್ಥ ಹೇಳ, ದ ಅಂದ್ರೆ ದಾನ, ದಾನ ಮಾಡೋದು. ಇಲ್ಲಿ ಅದೇ ಬಂದಿದೆಲ್ಲ ವಿರೋಚನಾತ್ಮಜ,
ವಂಚಕನು ಎನಿಸಿ ಯಾಚಕನು ಎಂದು ಎನಿಸಿ ಅಂತ ಹೇಳಿ ಬಂದ್ರೆ ಅದನ್ನೇ ಆ ಅರ್ಥವನ್ನೇ ಅದು ವಿವರಣೆ ಮಾಡ್ತಾ ಅಂದ್ರೆ ದ ಅಂದ್ರೆ ದಾನ ಮಾಡೋರು. ಸೊ ದಾನ ಮಾಡೋರಲ್ಲಿ ಇವರೇ ಇರ್ತಾರೆ, ಅದಕ್ಕೆ ವಾಮನ ಅಂತ ಬಂತು. ದಾನ ಮಾಡೋರಲ್ಲಿ ಇವನೇ ಇರ್ತಾನೆ, ಇವನೇ ಇದ್ದು ಎಲ್ಲ ದಾನ ಮಾಡೋರಿಗೆ ಬೇಕಾದ ಸಂಪತ್ತು. ಮುಂಚೆ ಏನು ಕೇಳಿದೀವಿ, ಸಾಧನ ಸಂಪತ್ತು ಅಂತ ಕೇಳಿದ್ದೀವಿ. ಸಾಧನ ಸಂಪತ್ತನ್ನ ಅವನು ಸಾಧನ ಸಂಪತ್ತನ್ನ ಕೊಟ್ಟು ಜ್ಞಾನವನ್ನ ತಂದು ಇಡ್ತಾನಂತೆ. ಇಲ್ಲಿ ಏನು ಮಾಡಿದಾರಂದ್ರೆ ಸಂಪತ್ತನ್ನ ಕೊಟ್ಟು ದಾನ ಮಾಡ್ಬೇಕು. ನಿಮ್ಗೆ ಇವಾಗ ಏನೋ ಒಂದು ದಾನ ಮಾಡ್ಬೇಕು ಅಂತಿದ್ದ, ಏನೋ ಒಂದು ಏನೋ ಈಗ ಈ ಧನುರ್ಮಾಸದಲ್ಲಿ ಏನೋ ಒಂದು ದಾನ ಮಾಡ್ಬೇಕು ಅಂದ್ರೆ ನಮ್ಗೆ ದಾನ ಮಾಡೋ ಒಂದು ವಸ್ತು ಬೇಕು, ಯಾವುದೇ ವಸ್ತು, ಜ್ಞಾನ ವಸ್ತು ಇರ್ಲಿ, ಏನೋ ಒಂದು ಶಕ್ತಿ ಇರ್ಲಿ. ನಮ್ಮಲ್ಲಿ ಶಕ್ತಿ ಇದೆ, ನಾವು ವಾಲಂಟಿಯರ್ ಮಾಡ್ತೀವಿ, ದೇವಸ್ಥಾನಕ್ಕೆ ಹೋಗಿ ವಾಲಂಟಿಯರ್ ಮಾಡ್ಬೇಕು. ಏನೋ ನಮ್ಗೆ 4 ಮಾತು ಬರುತ್ತೆ, ಅದು 4 ಮಾತನ್ನ ಇನ್ನೊಬ್ಬರಿಗೆ ಹೇಳೋದು. ಅದರ್ವೈಸ್ ನಮ್ಮಲ್ಲಿ ದುಡ್ಡು ಇದೆ, ದೇವರು ಕೊಟ್ಟಿದ್ದಾನೆ ನಮ್ಗೆ, ಆ ದುಡ್ಡನ್ನೇ ಇನ್ನೊಬ್ಬರಿಗೆ ಕೊಡ್ಬೇಕು. ಸೊ ಏನೇ ನೀವು ದಾನ ಮಾಡಬೇಕು ಅಂದ್ರೂ ಒಂದು ಆ ಸಂಪತ್ತು ನಮ್ಮಲ್ಲಿ ಇರಬೇಕು, ಅದು ದೇವರು ಕೊಡಬೇಕು, ದೇವರು ಕೊಟ್ಟ ಸಂಪತ್ತು. ಸೊ ಅದಕ್ಕೆ ಹೇಳ್ತಾರೆ ದಾನ ಮಾಡೋರಲ್ಲಿ. ಸೊ ಈ ದಾನ ಮಾಡೋ ತಿಳಿದು ವಾಮನ ಅಂತ ಬಂದಾಗ ಅದನ್ನ ಯಾಚಕ ಅಂತ ಬಂದಾಗಲು ಆ ದಾನ ಮಾಡೋರಲ್ಲಿ ಅಂದ್ರೆ ನಮ್ಮಲ್ಲಿ ಆ ಸಂಪತ್ತು ಇರಬೇಕು. ಸೊ ಅದನ್ನ ದೇವರು ಕೊಡ್ತಾನೆ ಅಂತ ಇದಕ್ಕೆ ದ ಅಂಬೋದಕ್ಕೆ ದಾನ ಅಂಬೋದನ್ನ ತಗೊಂಡಿದ್ದಾರೆ. ಸೊ ಹೀಗೆ ಈ ದಮನ ಅಂಬೋದಕ್ಕೆ ಈ ಅನೇಕ ಅರ್ಥಗಳನ್ನ ಇಲ್ಲಿ ಕೊಟ್ಟಿದ್ದಾರೆ. ಸೊ ಮರೀಚಿ ದಮನ ಸುಹಂಸ. ಸುಹಂಸ ಅಂತ ಬಂದಾಗ ಈ ಸು ಶಬ್ದ ಬಂದಿದಲ್ಲ, ಈ ಸು ಅಂಬೋದು ಎಲ್ಲದಕ್ಕೆನ ಸು ಅಂತ ಹೇಳುವ ಮೂಲಕವಾಗ ಅದು ಬಂದು ವಿಲಕ್ಷಣವನ್ನ ಹೇಳೋದು. ಸು ಅಂದ್ರೆ ಸಮೀಚೀನವಾದದ್ದು ಅಂತದ್ದು, ಅಂದ್ರೆ ವಿಲಕ್ಷಣವಾದ್ರೆ ಇಲ್ಲಿ ದೇವರ ರೂಪವನ್ನ ಚಿಂತನೆ ಮಾಡಿ. ಮರೀಚಿ ದಮನ ಹಂಸ ರೂಪಿ ನಮ್ಗೆ ಗೊತ್ತಿರುವಂತೆ ವಿಷ್ಣು ಸಹಸ್ರನಾಮದಲ್ಲಿ ನೋಡಿದೀವಿ. ಆಮೇಲೆ ಹಂಸ ಮಂತ್ರ ಜಪ ಮಾಡುವಾಗ ಹಂಸ ಅಂಬೋದು ಅದು ಸೇಮ್ ಮೀನಿಂಗ್ ಬರುತ್ತೆ. ಹಂಸ ಅಂದ್ರೆ ಬೇಡದನ್ನ ತೆಗಿತಾನೆ, ಆಮೇಲೆ ನಮ್ಗೆ ಬಂದು ಬೇಕಾದ ಜ್ಞಾನವನ್ನ ತಂದಿರ್ತಾನೆ. ಹಂಸ ಅಂಬೋದ್ರಿಂದ ಹೋಗುತ್ತೆ ನಮ್ಮ ಪ್ರಾಣ, ಉಸಿರೇ ಹಂಸ. ಸೊ ಹಾಗೆ ನಮ್ಗೆ ಆಗತ್ತೆ ಅನಿಷ್ಟ ನಿವಾರಣೆ, ಇಷ್ಟ ಪ್ರಾಪ್ತಿ, ಇದು ಎರಡನ್ನು ಹಂಸ ಅಂಬೋದನ್ನ ಹೇಳತ್ತೆ. ಸೊ ಹೀಗೆ ಹಂಸ ಅದು ಬಂದು ಅದು ಮಾತ್ರ ಅಲ್ಲ, ಹಂಸ ಮುಖ್ಯವಾಗಿ ಈ ಹಂಸ ರೂಪದಿಂದ ಬಂದು ಬ್ರಹ್ಮದೇವರಿಗೆ, ವಾಯುದೇವರಿಗೆ ಮುಂತಾದ ಅವರಿಗೆ ಡೈರೆಕ್ಟ್ ಆಗಿ ಉಳಿದ ದೇವತೆಗಳಿಗೆ ಧ್ವನಿ ಮಾತ್ರ ಕೇಳಿಸುತ್ತಂತೆ ಅವರವರ ಯೋಗ್ಯತೆ ರುದ್ರಾದಿಗಳಿಗೆ. ಈ ರೂಪದಿಂದ ದೇವರು ವಿಶೇಷವಾಗಿ ಉಪದೇಶ ಮಾಡಿದ ಅಂತ. ಸೊ ಆ ರೂಪವನ್ನು ಉಪದೇಶ ತಕೊಳ್ಳುವಾಗ ಈ ವಾಯುದೇವರು ಬ್ರಹ್ಮದೇವರು ಹಂಸ ರೂಪವನ್ನೇ ತಾಳಿದ್ರಂತ. ಅದಕ್ಕೆ ಅವರಿಗೆ ಸಿಂಬಾಲಿಕ್ ಆಗ ಆ ವಾಹನವೂ ಹಾಗೆ ಆಗತ್ತೆ, ಹಂಸ ವಾಹನದಲ್ಲೇ ಅವ್ರು ಬರ್ತಾರೆ. ಸೊ ಹಂಸ ರೂಪದಿಂದ ಭಗವಂತ ತೋರಿಸಿಬಿಟ್ಟು ಅವರಿಗೆ ವಿಶೇಷವಾದ ಅನುಗ್ರಹ ಮಾಡಿದ್ದಾರೆ. ಆ ರೂಪವನ್ನೇ ನಾವು ಹಂಸ ರೂಪ ಚಿಂತನೆಯನ್ನು ನಾವು ಮಾಡ್ತೀವಿ, ಬಿಕಾಸ್ ನಮ್ಗೆ ಪ್ರಾಣಶಕ್ತಿ ಇವರ ಮೂಲಕವಾಗಿ ಆಗತ್ತೆ ಅಂತ. ಸೊ ಹೀಗೆ ಮರೀಚಿ ದಮನ ಆರ್ ಮರೀಚಿ ದಮನ ಆಹರ್ ಮರೀಚಿ ಕಮ ದಮನ ಸುಹಂಸ ರೂಪಿ ನಿಷೇಕ ನಿಷೇಕ ಆಹ್ವಯದಿ ಆಹ್ವಯನಾಗಿ ನಿಷೇಕ ಅಂದ್ರೆ ಶಿಕ್ಷಿಸ್ತಾ ಇರ್ತಾನೆ, ಅಂದ್ರೆ ಅವನು ಅಭಿಷ್ಟಗಳನ್ನ ಸುರಿಯುತ್ತಾ ಇರ್ತಾನೆ. ಇದನ್ನೇ ನಾವು ಇಟ್ಟುಕೊಳ್ತೀವಿ, ತಿರ್ಗಾವು ಇದನ್ನೇ ನಾವು ಇದು ಮಾಡುವಾಗ ಪಾಪ ಪುರುಷ ವಿಸರ್ಜನೆ ಮುಂತಾದ ಮಾಡುವಾಗ ತಲೆ ಮೇಲಿಂದ ಆ ಒಂದು ಅಮೃತ ಬೀಜ ನಿಷೇಕ ಆಹ್ವಯನಾಗಿ ಅಂತ ಹೇಳುವಾಗ ಆ ಒಂದು ಅಮೃತ ವೃಷ್ಟಿ ಅಲ್ಲಿಂದ ಸುರಿಸ್ತಾನದು ವರುಣ, ಅದಕ್ಕೆ ವರುಣಾತ್ಮಕನಾಗಿ ವರುಣನಲ್ಲಿ ಇದ್ದು ವರ್ಣಶಕ್ತ ವಾಚ್ಯನಾಗಿ ವರ್ಣನಲ್ಲಿನೂ ಇದ್ದಾನೆ, ವರ್ಣಶಕ್ತ ವಾಚ್ಯನಾದಂತ ವಾಯುದೇವರಲ್ಲಿ ಇದ್ದು ವಾಸುದೇವ ಭಗವಂತ ಅವನೇ ಧನ್ವಂತಿ ರೂಪ ತಕ್ಕೊಂಡು ನಮ್ಮ ಎಲ್ಲಾ ಕಡೆನೂ ಅಮೃತ ವೃಷ್ಟಿ ಸುರಿಸ್ತಾನೆ ಅಂತಲ್ಲ ಅದನ್ನೇ ಇಲ್ಲಿ ಹೇಳ್ತಾರೆ. ನಿಷೇಕ ಆಹ್ವಯನಾಗಿ ಜನರ ಅಭಿಲಾಷೆಗಳನ್ನ ಪೂರೈಸಿ ನಮ್ಮ ಅಭಿಲಾಷೆ ಅದು ನೋಡಿದೀವಿ. ಜನರ ಅಭಿಲಾಷೆ ಅಂತ ಬಂದಾಗ ನೋಡಿದ್ರೆ ಜನರು ಅಂತ ಹೇಳಿದಾಗ ನಮ್ಮ ಜೀವಕ್ಕೆ ಇರುವಂತ ಇಚ್ಛೆ ಅದನ್ನು ನೋಡಿದ್ದೀವಿ. ಸೊ ಹೀಗೆ ಅಭಿಲಾಷೆ ಪೂರೈಪ ಅಂತ ಇಲ್ಲಿ ವಿಶೇಷವಾಗಿ ಈ ಶಬ್ದ ಅರ್ಥ ಹೇಳಿ ಮುಂದೆ ಬರುವಂತ ಎಲ್ಲ ಈ ಒಂದು ನೆಕ್ಸ್ಟ್ ಪದ್ಯ ಆಮೇಲೆ 24th 25th ಅಂತೂ ಪೂರ್ತಿ ಈ ವಿಷ್ಣು ಸಹಸ್ರನಾಮದ ಆ ಒಂದು ಶಬ್ದದ ಅರ್ಥವನ್ನೇ ಇಲ್ಲಿ ಶಕ್ತಾರಂಭದಲ್ಲಿ ಕೃಷ್ಣಾರ್ಪಣ ಮಾಡ್ತೀವಿ.